ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ದೇವರ ವಾಕ್ಯವನ್ನು ಕೇಳುವ ಸಮಯ.
ಸತ್ಯವೇದದಲ್ಲಿ ಭರವಸೆಯನ್ನ ಇಡಬಹುದೇ? ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿನದಲ್ಲಿ ನಾವು ಸತ್ಯವೇದದಲ್ಲಿ ಭರವಸೆಯನ್ನ ಇಡಬಹುದೇ ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಸತ್ಯವೇದದ ವಿಚಾರವಾಗಿ ನಾವು ಕಲಿಯಲು ಹೋಗುವಂತೆವರಾಗಿದ್ದೇವೆ. ಈ ಒಂದು ಸಂದೇಶವನ್ನ ಇವತ್ತಿನ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ನಿನ್ನ ಮಕ್ಕಳಾಗಿ ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸತ್ಯವೇದದ ವಿಚಾರಗಳನ್ನು, ಆತ್ಮಿಕ ಅರ್ಥಗಳನ್ನು ಧ್ಯಾನಿಸಲು ನಿನ್ನ ಮಧ್ಯದಲ್ಲಿ ನಾವು ಬಂದಿದ್ದೇವೆ ಸ್ವಾಮಿ. ವಿಶೇಷವಾಗಿ ಈ ಮಾಧ್ಯಮದ ಮೂಲಕವಾಗಿ ಈ ಒಂದು ವಾಕ್ಯವನ್ನು ಕೇಳುವಂತಹ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ನಿನ್ನ ದಾಸನಾದಂತಹ ನನ್ನನ್ನು ಮರೆಮಾಚಿ ಈ ಮಕ್ಕಳಿಗೆ ಸರಿಯಾದ ನಿನ್ನ ಸತ್ಯವೇದದ ವಿಚಾರಗಳನ್ನು ತಿಳಿಸಲು ನನಗೆ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಕೇಳುವಂತಹ ನಿನ್ನ ಮಕ್ಕಳು ಸತ್ಯವೇದ ನಿಜವಾಗಿಯೂ ದೇವರಿಂದ ಬರೆಸಲ್ಪಟ್ಟಂತಹ ಪುಸ್ತಕ ಎಂಬುವಂತಹ ವಿಚಾರಗಳನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಅಲ್ಲಿರ್ತಕ್ಕಂತಹ ಮುತ್ತುಗಳನ್ನು ಕಲಿತು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಲು ಸಹಾಯ ಮಾಡು ಸ್ವಾಮಿ. ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಈ ಲೋಕದಲ್ಲಿ ಅತಿ ಹೆಚ್ಚು ಜನರು ಹಿಂಬಾಲಿಸುವಂತಹ ಧರ್ಮಗಳು ಯಾವುದೆಂದರೆ ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ ಹಾಗೂ ಹಿಂದೂ ಧರ್ಮ. ಈ ಮೂರು ಧರ್ಮಗಳನ್ನು ಸಹ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರು ಹಿಂಬಾಲಿಸುವಂತಹ ಧರ್ಮಗಳಾಗಿದೆ. ಆದರೆ ಈ ಮೂರು ಧರ್ಮಗಳಿಗಿಂತಲೂ ಈ ಲೋಕದಲ್ಲಿ ಅತಿ ಹೆಚ್ಚು ಜನರು ಹಿಂಬಾಲಿಸುವಂತಹ ಧರ್ಮ ಅದು ಕ್ರೈಸ್ತ ಧರ್ಮವಾಗಿದೆ. ಕ್ರೈಸ್ತ ಧರ್ಮದ ಗ್ರಂಥ ಅದು ಪರಿಶುದ್ಧ ಸತ್ಯವೇದ. ಇದು ಅನೇಕ ಭಾಷೆಗಳಲ್ಲಿ ಅನೇಕ ಜನಗಳ ಮಧ್ಯೆ ಅತಿ ಹೆಚ್ಚಾಗಿ ಬಿತ್ತರಿಸಲ್ಪಟ್ಟಂತಹ, ಅತಿ ಹೆಚ್ಚು ಜನರು ಓದುವಂತಹ, ಅತಿ ಹೆಚ್ಚು ಜನರು ಪಡೆದುಕೊಳ್ಳುವಂತಹ ಒಂದು ಪುಸ್ತಕ ಅದು ಸತ್ಯವೇದವಾಗಿದೆ. ಈ ಸತ್ಯವೇದವನ್ನು ದೇವರಿಂದ ಬರೆಸಲ್ಪಟ್ಟಂತಹ ಗ್ರಂಥ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಹೇಗೆ ಎಂಬುದಾಗಿ ನಾವು ನೋಡುವುದಾದರೆ, ಕೇವಲ ಈ ಒಂದು ಸತ್ಯವೇದ ಮನುಷ್ಯರ ಊಹೆಗಳ ಮೂಲಕವಾಗಿ ಅಥವಾ ಯಾವುದೋ ಕಟ್ಟುಕತೆ ಅಲ್ಲ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 2 ತಿಮೋತಿ 3:16 ಓದುವುದಾದರೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಎಂಬುದಾಗಿ ತಿಳಿಸುವಂತಾಗಿದೆ. ಪ್ರಿಯ ಕೇಳುಗರೆ, ದೇವರ ಒಂದು ಪ್ರೇರಿತವಾಗಿ ಬರೆಯಲ್ಪಟ್ಟಂತಹ ಒಂದು ಪುಸ್ತಕವೇ ಸತ್ಯವೇದ. ಈ ಸತ್ಯವೇದವನ್ನು ಹೆಚ್ಚು ಕಡಿಮೆ 40 ಜನರು ಬೇರೆ ಬೇರೆ ಸ್ಥಳಗಳಲ್ಲಿ ವಾಸವಾಗಿದ್ದು ಬರೆದಿದ್ದಾರೆ. ಹೆಚ್ಚು ಕಡಿಮೆ ಬೇರೆ ಬೇರೆ ಸ್ಥಳಗಳಲ್ಲಿ ಇದ್ದು ಬರೆದಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಪುಸ್ತಕ ಈ ಸತ್ಯವೇದ. 66 ಪುಸ್ತಕಗಳನ್ನು ಒಳಗೊಂಡಿದೆ. ಆದರೆ ಒಬ್ಬ ವ್ಯಕ್ತಿ ಒಂದು ಸ್ಥಳದಲ್ಲಿ ಇದ್ದು ಬರೆದಿದ್ದಾನೆ, ಇನ್ನೊಬ್ಬ ವ್ಯಕ್ತಿ ಇನ್ನೊಂದು ಸ್ಥಳದಲ್ಲಿದ್ದು ಬರೆದಿದ್ದಾನೆ. ಆದರೆ ಅವರಿಬ್ಬರ ಮಧ್ಯೆ ಬರೆದಿರ್ತಕ್ಕಂತಹ ವಿಚಾರ ಒಂದೇ ಆಗಿದೆ. ಅವರು ಬೇರೆ ಕಡೆಗಳಲ್ಲಿ ಇದ್ದರೂ ಸಹ ಅವರು ತಿಳಿಸಿರ್ತಕ್ಕಂತಹ ದೇವರ ಒಂದು ವಿಚಾರ ಒಂದೇ ರೀತಿಯಾಗಿರ್ತಕ್ಕಂಥದ್ದಾಗಿದೆ. ಆ ಇಬ್ಬರು ವ್ಯಕ್ತಿಗಳು ಸಹ ಮಾತನಾಡಿರ್ತಕ್ಕಂತಹ ವಿಚಾರಗಳು ಸಹ ಒಂದೇ ದೇವರ ವಿಚಾರವಾಗಿದೆ. ಹೀಗೆ ಅನೇಕ ಜನರು ಒಂದೇ ದೇವರ ಬಗ್ಗೆ ಬರೆದಿರ್ತಕ್ಕಂತಹ ಈ ಒಂದು ಸತ್ಯವೇದ ನಿಜವಾಗಿಯೂ ಸಹ ಒಂದು ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದಾಗಿದೆ. ಯಾಕೆಂದರೆ ಒಂದು ತರಗತಿಯಲ್ಲಿ 40 ವಿದ್ಯಾರ್ಥಿಗಳಿದ್ದರೆ ಅಂದರೆ ಒಂದು ಪ್ರಬಂಧವನ್ನು ಬರೀರಿ ಎಂಬುದಾಗಿ ಆ 40 ವಿದ್ಯಾರ್ಥಿಗಳ ಕೈಯಲ್ಲಿ ಒಂದು ಪೇಪರ್ ಮತ್ತು ಪೆನ್ನನ್ನು ನೀಡಿದರೆ ಆ 40 ವಿದ್ಯಾರ್ಥಿಗಳು ಸಹ ಬೇರೆ ಬೇರೆಯಾದ ರೀತಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಆ ಪ್ರಬಂಧವನ್ನು ಬರೆಯುವಂಥವರಾಗಿದ್ದಾರೆ. ಆದರೆ ಸತ್ಯವೇದ 40 ಜನರು ಬರೆದಿರ್ತಕ್ಕಂತಹ ಒಂದು ಪುಸ್ತಕವಾಗಿದೆ. ಆದರೆ ಅವರೆಲ್ಲರೂ ಸಹ ಬೇರೆ ಬೇರೆ ಸ್ಥಳಗಳಿದ್ದಲ್ಲೂ ಇದ್ದಾಗಿಯೂ ಸಹ ಅವರು ಒಂದೇ ದೇವರ ಬಗ್ಗೆ, ರಕ್ಷಣೆಯ ವಿಚಾರದ ಬಗ್ಗೆ, ಮನುಷ್ಯನು ಹೇಗೆ ಪರಲೋಕಕ್ಕೆ ಹೋಗಬೇಕು, ಹೇಗೆ ಅವನಿಗೆ ರಕ್ಷಣೆ, ಪಾಪ ಅಂದರೇನು, ಅದರಿಂದ ಬರ್ತಕ್ಕಂತಹ ಪರಿಣಾಮವೇನು ಎಂಬುದಾಗಿ ಅನೇಕ ವಿಚಾರಗಳ ಬಗ್ಗೆ ಎಲ್ಲೂ ಸಹ ಒಬ್ಬರಿಗೊಬ್ಬರು ವ್ಯತಿರಿಕ್ತವಾಗಿ ಬೇರೆ ಬೇರೆ ರೀತಿಯಲ್ಲಿ ಬರೆಯದೆ ಒಂದೇ ರೀತಿಯಾಗಿ ಬರೆದಿದ್ದಾರೆ. ಹಾಗಾಗಿ 66 ಪುಸ್ತಕಗಳಲ್ಲಿ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥವರೆಗೂ ಸಹ ಸತ್ಯವೇದದಲ್ಲಿ ತಿಳಿಸಿರ್ತಕ್ಕಂತಹ ವಿಚಾರಗಳು ಕುಂಡಿಯಾಗಿದೆ. ಮಾತ್ರವಲ್ಲದೆ ಪ್ರಿಯ ಕೇಳುಗರೆ, ಈ ಸತ್ಯವೇದ ಇತಿಹಾಸದ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಸತ್ಯವೇದ ವಿಜ್ಞಾನದ ವಿಚಾರವಾಗಿ ಮಾತನಾಡತಕ್ಕಂಥದ್ದಾಗಿದೆ. ಸತ್ಯವೇದ ಸಂಖ್ಯಾಶಾಸ್ತ್ರಗಳ ವಿಚಾರವಾಗಿ ಮಾತನಾಡತಕ್ಕಂಥದ್ದಾಗಿದೆ. ಸತ್ಯವೇದ ಸಮಾಜಶಾಸ್ತ್ರ ವಿಚಾರಗಳಾಗಿ ಮಾತನಾಡತಕ್ಕಂಥದ್ದಾಗಿದೆ. ಇತಿಹಾಸದಲ್ಲಿ ನಡೀತಕ್ಕಂತಹ ಘಟನೆಗಳು ಏನು ಎಂಬುದಾಗಿ, ಒಂದು ರಾಜ್ಯ ಮತ್ತೊಂದು ರಾಜ್ಯದ ಮೇಲೆ ಹೇಗೆ ಆಡಳಿತ ಮಾಡತಕ್ಕಂಥದ್ದಾಗಿದೆ ಎಂಬುದರ ವಿಚಾರವನ್ನು ಸತ್ಯವೇದದಲ್ಲಿ ಇತಿಹಾಸದ ಬಗ್ಗೆ ತಿಳಿಸಿದೆ. ವಿಜ್ಞಾನ, ಈ ಲೋಕ ಹೇಗೆ ಸೃಷ್ಟಿಯಾಯಿತು, ಭೂಮಿ ಹೇಗಿದೆ ಅನ್ನುವಂತಹ ಅನೇಕ, ವಿಜ್ಞಾನಕ್ಕೂ ಸಹ ನಿಲುಕಲಾಗದಂತಹ ಅನೇಕ ವಿಚಾರಗಳನ್ನು ಸತ್ಯವೇದದಲ್ಲಿ ನಾವು ನೋಡಬಹುದಾಗಿದೆ. ಇನ್ನೂ ಸಹ ಸಂಖ್ಯೆಗಳ ವಿಚಾರವಾಗಿಯೂ ಸಹ ಸತ್ಯವೇದ ಮಾತನಾಡತಕ್ಕಂಥದ್ದಾಗಿದೆ. ಸರಿಯಾಗಿ ಇದೇ ಕಾಲಘಟ್ಟದಲ್ಲಿ ಈ ಕಾರ್ಯಗಳು ನಡೆಯುತ್ತಬೇಕು, ಈ ಕಾರ್ಯಗಳು ಇದೇ ರೀತಿಯಾಗಿರಬೇಕೆಂಬಂತಹ ಆ ಒಂದು ದಿನಾಂಕ, ವರ್ಷಗಳ ವಿಚಾರವಾಗಿ ಸಂಖ್ಯೆಗಳ ಬಗ್ಗೆ ತಿಳಿಸತಕ್ಕಂತಹ ಪುಸ್ತಕ ಸತ್ಯವೇದವಾಗಿದೆ. ಸಮಾಜದಲ್ಲಿರತಕ್ಕಂತಹ ಒಡಕುಗಳು, ಸಮಾಜದ ನೀತಿ ನ್ಯಾಯಗಳ ಬಗ್ಗೆ ಎತ್ತಿ ಹೇಳುವಂತಹ ಪುಸ್ತಕ ಸತ್ಯವೇದವಾಗಿದೆ. ಆದ್ದರಿಂದಲೇ ಈ ಸತ್ಯವೇದ ಮನುಷ್ಯರ ಕಲ್ಪನೆಗಳಿಂದ ಬಂದಂಥದ್ದಲ್ಲ, ಇದು ದೈವ ಪ್ರೇರಿತವಾದಂತಹ ವಿಚಾರವಾಗಿದೆ. ಆದ್ದರಿಂದಲೇ ಈ ಸತ್ಯವೇದವನ್ನು ನಾವು ನಂಬಬಹುದಾಗಿದೆ, ಈ ಸತ್ಯವೇದದ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಅದನ್ನು ಓದುವಂತಹ ಪ್ರತಿ ಒಬ್ಬೊಬ್ಬರೂ ಸಹ ನಿಜವಾಗಿಯೂ ಸಹ ಇದು ದೇವರಿಂದ ಬರೆಸಲ್ಪಟ್ಟಂತಹ ಪುಸ್ತಕ ಎಂಬುದಾಗಿ ನಂಬುವವರಾಗಿದ್ದಾರೆ. ಅನೇಕರು ಆ ವಿಚಾರವಾಗಿ ಸಾಕ್ಷಿ ಕೊಟ್ಟಿರತಕ್ಕಂಥದ್ದನ್ನು ನಾವು ಇತಿಹಾಸದ ಉದ್ದಕ್ಕೂ ಸಹ ಇವತ್ತಿನ ದಿನಗಳಲ್ಲೂ ಸಹ ನಾವು ನೋಡಬಹುದಾಗಿದೆ. ಪ್ರಿಯ ಕೇಳುಗರೆ, ಈ ಒಂದು ಸತ್ಯವೇದ ನಮ್ಮನ್ನು ಉಪದೇಶ ಮಾಡತಕ್ಕಂಥದ್ದಾಗಿದೆ, ಇದು ಖಂಡಿಸ್ತಕ್ಕಂಥದ್ದಾಗಿದೆ, ಮನುಷ್ಯನ ತಪ್ಪುಗಳನ್ನು ಎತ್ತಿ ತೋರಿಸ್ತಕ್ಕಂಥದ್ದಾಗಿದೆ, ಇದು ತಿದ್ದುಪಾಟು ಮಾಡತಕ್ಕಂಥದ್ದಾಗಿದೆ. ನಾವು ಹೇಗೆ ಈ ಲೋಕದಲ್ಲಿ ನೀತಿವಂತರಾಗಿ ಪರಿಶುದ್ಧರಾಗಿ ಈ ಲೋಕದಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕು ಅನ್ನುವಂತಹ ವಿಚಾರವನ್ನು ತಿಳಿಸಿ ನಮ್ಮನ್ನು ಖಂಡಿಸಿ ಶಿಕ್ಷೆಗೆ ಒಳಪಡಿಸಿ ನಡೆಸತಕ್ಕಂತಹ ಒಂದು ಗ್ರಂಥವೇ ಈ ಸತ್ಯವೇದವಾಗಿದೆ. ಹಾಗಾದರೆ ಪ್ರಿಯ ಕೇಳುಗರೆ, ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಅನೇಕ ಪ್ರವಾದನೆಗಳ ವಿಚಾರವಾಗಿ, ಮುಂದೆ ನಡೀತಕ್ಕಂತಹ ಭವಿಷ್ಯತ್ ಕಾಲದ ವಿಚಾರವಾಗಿ ಬರೆದಿದೆ. ಆ ಭವಿಷ್ಯತ್ ಕಾಲದ ವಿಚಾರಗಳನ್ನು ಕೇವಲ ಅವರು ಸ್ವಂತ ಊಹೆಯಿಂದ ಬರೆದಿಲ್ಲ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 2 ಪೇತ್ರ 1:21 ಓದುವುದಾದರೆ, ಯಾಕೆಂದರೆ ಯಾವ ಪ್ರವಾದನೆಯೂ ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಒಂದಿದ್ದನ್ನೇ ಮಾತನಾಡಿದರು ಎನ್ನುವಂತಹ ವಿಚಾರವನ್ನು ತಿಳಿಸ್ತಕ್ಕಂಥದ್ದಾಗಿದೆ. ದಾನಿಯೇಲನ ಪುಸ್ತಕದಲ್ಲಿ ತಿಳಿಸಲ್ಪಡ್ತಕ್ಕಂತಹ ಲೋಕ ಯಾವ ರೀತಿಯಲ್ಲಿ ಯಾರಿಂದ ಆಡಳಿತ ಮಾಡಲ್ಪಡ್ತಕ್ಕಂಥದ್ದಾಗಿದೆ, ಒಂದು ರಾಜ್ಯದ ನಂತರ ಮತ್ತೊಂದು ರಾಜ್ಯ ಹೇಗೆ ಬರ್ತಕ್ಕಂಥದ್ದಾಗಿದೆ, ಆ ರಾಜ್ಯ ಯಾವ ರೀತಿಯಲ್ಲಿ ಆಡಳಿತ ಮಾಡ್ತಕ್ಕಂಥದ್ದಾಗಿದೆ ಅನ್ನುವಂತಹ ಅನೇಕ ವಿಚಾರಗಳು ಪ್ರವಾದನೆಯಲ್ಲಿ ತಿಳಿಸಿದ ರೀತಿಯಲ್ಲಿಯೇ ಈ ಲೋಕದಲ್ಲಿ ಆ ರಾಜ್ಯಗಳು ಬಂದು ಆಡಳಿತ ಮಾಡ್ತಕ್ಕಂಥದ್ದಾಗಿದೆ ಅನ್ನುವಂತಹ ಸತ್ಯವನ್ನು ಸಹ ಸತ್ಯವೇದ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಪ್ರವಾದನೆಗಳು ನೆರವೇರಿದ ನಿಮಿತ್ತವಾಗಿಯೇ ಸತ್ಯವೇದ ನಮಗೆ ಭವಿಷ್ಯತ್ ಕಾಲದ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಆ ನಿಮಿತ್ತವಾಗಿಯೇ ಸತ್ಯವೇದದ ಮೇಲೆ ನಾವು ಭರವಸೆ ಇಡಲು ಇದು ಬಹಳ ಮುಖ್ಯವಾದಂತಹ ಕಾರಣವಾಗಿದೆ. ಪ್ರಿಯ ಕೇಳುಗರೆ, ಯೇಸು ಸ್ವಾಮಿಯೂ ಸಹ ಈ ಲೋಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ಆತನು ಲೂಕನು ಬರೆದ ಸುವಾರ್ತೆ 24:44-45 ಓದುವುದಾದರೆ, ತರುವಾಯ ಆತನು, ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೋ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿಲ್ಲವೇ? ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ತಿಳಿಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇಲ್ಲಿ ಯೇಸು ಸ್ವಾಮಿ ಶಾಸ್ತ್ರಗಳಲ್ಲಿ ಬರೆದಿದೆ, ಶಾಸ್ತ್ರಗಳಲ್ಲಿ ಹೇಳಿದೆಯಲ್ಲ ಎಂಬುದಾಗಿ ಆತನು ಹೇಳುವಾಗ, ಆತನು ಈ ಲೋಕದಲ್ಲಿ ಜೀವಿಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಹೊಸ ಒಡಂಬಡಿಕೆ ಪುಸ್ತಕಗಳು ಇರಲಿಲ್ಲ. ಆತನು ಶಾಸ್ತ್ರಗಳು ಎಂಬುದಾಗಿ ಹೇಳುವಾಗ ಹಳೆಯ ಒಡಂಬಡಿಕೆಯ ವಿಚಾರವಾಗಿ ಆತನು ಹೇಳುವಂತೆವನಾಗಿದ್ದಾನೆ. ಹಳೆಯ ಒಡಂಬಡಿಕೆಯಲ್ಲಿ ಕ್ರಿಸ್ತನು ಈ ಲೋಕಕ್ಕೆ ನರಮನುಷ್ಯನಾಗಿ ಎತ್ತಿ ಬರ್ತಕ್ಕಂಥವನಾಗಿದ್ದಾನೆ. ನಮ್ಮ ಮಧ್ಯದಲ್ಲಿ ಆತನು ಬಂದು ಜೀವಿಸ್ತಕ್ಕಂಥವನಾಗಿದ್ದಾನೆ. ನಮ್ಮ ಪಾಪಗಳಿಗೋಸ್ಕರ ಆತನು ಕಲ್ವಾರಿ ಶಿಲುಬೆಯಲ್ಲಿ ಮರಣವನ್ನು ಹೊಂದುವಂಥವನಾಗಿದ್ದಾನೆ. ಆತನು 3ನೇ ದಿನದಲ್ಲಿ ಸತ್ತವರೊಳಗಿಂದ ಮೃತ್ಯುಂಜಯನಾಗಿ ಹೇರಿ ಬರ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಅನೇಕ ಪ್ರವಾದನೆಗಳನ್ನು ಹಳೆಯ ಒಡಂಬಡಿಕೆಯ ಉದ್ದಕ್ಕೂ ಸಹ ಪ್ರತಿಯೊಬ್ಬ ಪ್ರವಾದಿಯೂ ಸಹ ತಿಳಿಸಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ ಪ್ರಿಯ ಕೇಳುಗರೆ. ಆದ್ದರಿಂದ ಅವರು ಹೇಳಿದ ರೀತಿಯಲ್ಲಿಯೇ ಯೇಸು ಸ್ವಾಮಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದನು, ನಮ್ಮ ಮಧ್ಯದಲ್ಲಿ ಆತನು ಜೀವಿಸಿದನು, ನಮ್ಮ ಪಾಪಗಳಿಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಮರಣ ಹೊಂದಿದನು, ಆತನು ಪುನರುತ್ಥಾನಗೊಂಡನು, ಆತನು ಪರಲೋಕಕ್ಕೆ ಹೇರಿ ಹೋಗಿದ್ದಾನೆ, ಆತನು ಎರಡನೇ ಸಾರಿ ಈ ಲೋಕಕ್ಕೆ ಬರ್ತಕ್ಕಂಥವನಾಗಿದ್ದಾನೆ. ಈ ಎಲ್ಲ ವಿಚಾರಗಳು ಸತ್ಯವೇದದಲ್ಲಿ ಅಡಕವಾಗಿರುವುದರಿಂದ, ಅಡಕವಾಗಿರುವುದು ಮಾತ್ರವಲ್ಲದೆ ಅವರು ಹೇಳಿದಂತಹ ವಿಚಾರಗಳು ನಡೆದ ಕಾರಣದಿಂದ ಸತ್ಯವೇದವನ್ನು ಓದುವಂತಹ ಪ್ರತಿಯೊಬ್ಬೊಬ್ಬರು ಸಹ ಆ ಪುಸ್ತಕದ ಮೇಲೆ ಭರವಸೆಯನ್ನು ಇಡಬಹುದಾಗಿದೆ. ಭರವಸೆಯನ್ನು ಇಡುವಂತೆ ಆ ಸತ್ಯವೇದವನ್ನು ಓದುವಂತಹ ಪ್ರತಿಯೊಬ್ಬರನ್ನು ಸಹ ಅದು ಆಕರ್ಷಿಸತಕ್ಕಂಥದ್ದಾಗಿದೆ. ಮಾತ್ರವಲ್ಲದೆ ಪ್ರಿಯ ಕೇಳುಗರೆ, ಲೂಕನು ಬರೆದ ಸುವಾರ್ತೆ 24:25-27 ವಚನಗಳನ್ನು ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಏನೆಂದರೆ, ಎಲ್ಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನ ನಂಬುವುದರಲ್ಲಿ ಮಂದ ಹೃದಯದವರೇ, ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿ ಸೂಚನೆಗಳನ್ನು ಅವರಿಗೆ ವಿವರಿಸುವಂತವನಾಗಿದ್ದಾನೆ. ಇಲ್ಲಿ ಹೇಳುವಂತವನಾಗಿದ್ದಾನೆ, ಶಾಸ್ತ್ರಿಗಳು ಪರಿಸಾಯರು ಆಗಿನ ಕಾಲದಲ್ಲಿದ್ದಂತಹ ಧಾರ್ಮಿಕ ನಾಯಕರುಗಳನ್ನು ಕುರಿತು ಹೇಳುವಂತವನಾಗಿದ್ದಾನೆ. ಎಲ್ಲ ಮಂದ ಹೃದಯದವರೇ, ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿರ್ತಕ್ಕಂಥ ಮಾತುಗಳನ್ನು ನೀವು ಅರ್ಥ ಮಾಡಿಕೊಳ್ಳದೆ ಹೋದಿರಲ್ಲ. ಹಾಗಾದರೆ ಈ ಪ್ರವಾದಿಗಳು ಯಾರ ವಿಚಾರವಾಗಿ ಮಾತನಾಡಿದರು ಅಂದರೆ ಆಶ್ಚರ್ಯಗೊಳ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ. ಯೋಹಾನನು ಬರೆದ ಸುವಾರ್ತೆ 5:39 ವಚನವನ್ನು ಓದುವುದಾದರೆ, ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆ ಎಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅವು ನನ್ನ ವಿಷಯಗಳಲ್ಲಿ ಸಾಕ್ಷಿ ಕೊಡುವುಗಳಾಗಿವೆ. ಅಂದರೆ ಇಡೀ ಸತ್ಯವೇದ ಯಾರ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ ಕ್ರಿಸ್ತನ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಆತನು ಮಾನವನನ್ನು ರಕ್ಷಿಸಲು ಹಾಕಿರ್ತಕ್ಕಂತಹ ರಕ್ಷಣೆಯ ಯೋಜನೆ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಒಬ್ಬ ವ್ಯಕ್ತಿ ತಾನು ಈ ಲೋಕದಲ್ಲಿ ಪಾಪದಿಂದ, ಕಷ್ಟದಿಂದ, ನೋವಿನಿಂದ, ಸಂಕಟದಿಂದ ನರಳುತ್ತಾ ಇದ್ದರೆ ಆತನಿಗೆ ಸಮಾಧಾನವನ್ನು ಕೊಡುವಂಥ ದೇವರು, ಆತನನ್ನ ಪಾಪದಿಂದ ಬಿಡಿಸುವಂತಹ ವ್ಯಕ್ತಿ ಯಾರು ಅಂದರೆ ಕ್ರಿಸ್ತನು. ಹಾಗಾಗಿ ಸತ್ಯವೇದ ಮೇಲೆ ಭರವಸೆ ಇಡುವಂತೆ ಅದು ನಮ್ಮನ್ನು ಕರಿತಕ್ಕಂಥದ್ದಾಗಿದೆ. ಸತ್ಯವೇದವನ್ನು ಓದುವಂಥವರನ್ನು ಆಕರ್ಷಿಸ್ತಕ್ಕಂಥದ್ದಾಗಿದೆ, ಕ್ರಿಸ್ತನ ಬಳಿಗೆ ನಡೆಸ್ತಕ್ಕಂಥದ್ದಾಗಿದೆ, ರಕ್ಷಣೆ ಬಳಿಗೆ ನಡೆಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಸತ್ಯವೇದವನ್ನು ನಾವು ಓದಿದರೆ ಅದರ ಮೇಲೆ ಭರವಸೆ ಅಂತಕ್ಕಂಥದ್ದು ಅದು ಜೇನಿನ ಗೂಡಿನ ಹನಿಯಂತೆ ಪ್ರಿಯ ಕೇಳುಗರೆ. ಅದನ್ನು ಒಂದು ಸಾರಿ ನೀವು ರುಚಿಸಿ ನೋಡಿದರೆ ಅದರ ಒಂದು ರುಚಿ ಅದ್ಭುತವಾಗಿರ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲೂ ಸಹ ರುಚಿಸಿ ನೋಡಿರಿ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಮಾತ್ರವಲ್ಲದೆ ಸತ್ಯವೇದದಲ್ಲಿ ಸ್ತ್ರೀ ಪುರುಷರ ಅನುಭವಗಳು ದಾಖಲಾಗಿರ್ತಕ್ಕಂಥದ್ದಾಗಿದೆ. 1 Corinthians 10:11 ಓದುವುದಾದರೆ, ಅವರಿಗೆ ಸಂಭವಿಸಿದ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗದ ಅಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದಿವೆ. ಯಾಕೆ ನಾವು ಸತ್ಯವೇದನೆ ಮೇಲೆ ಭರವಸೆ ಇಡಬೇಕು? ಯಾಕೆಂದರೆ ಹಳೆಯ ಕಾಲದಲ್ಲಿ ಪ್ರವಾದಿಗಳಿಗೂ ಇಸ್ರಾಯೇಲ್ ಜನರಿಗೂ ನಡೆದಂತಹ ಒಂದು ಕಾರ್ಯಗಳು ಏನು? ನೀತಿವಂತನಿಗೆ ನಡೆದಂಥ ಕಾರ್ಯ ಏನು? ಅನೀತಿವಂತರಿಗೆ ನಡೆದಂಥ ಕಾರ್ಯ ಏನು? ಈ ಕಾರ್ಯಗಳನ್ನು ಸತ್ಯವೇದ ನಮಗೆ ವಿವರಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಯಾರೆಲ್ಲ ಈ ಸತ್ಯವೇದದ ಮೇಲೆ ಭರವಸೆ ಇಟ್ಟು ಆ ವಾಕ್ಯಗಳನ್ನು ಓದುವಂಥವರಾಗಿದ್ದಾರೋ ಅವರಿಗೆ ಬುದ್ಧಿವಾದವನ್ನು ಹೇಳ್ತಕ್ಕಂಥದ್ದಾಗಿದೆ. ನೀನು ಸರಿಯಾದ ಮಾರ್ಗದಲ್ಲಿ ನಡೆದರೆ ದಾನಿಯೇಲನ ರೀತಿಯಲ್ಲಿ, ಯೋಸೇಫನ ರೀತಿಯಲ್ಲಿ, ಇನ್ನೂ ಅನೇಕ ನೀತಿವಂತರ ರೀತಿಯಲ್ಲಿ ಒಳ್ಳೆಯ ಬಹುಮಾನಗಳನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದೀರಾ. ಪರಲೋಕ ರಾಜ್ಯ ಸಿಗ್ತಕ್ಕಂಥದ್ದಾಗಿದೆ, ಆ ಜೀವ ಕಿರೀಟ ಸಿಗ್ತಕ್ಕಂಥದ್ದಾಗಿದೆ. ಆದರೆ ಪಾಪಕ್ಕೆ ಬಿದ್ದಂತಹ ವ್ಯಕ್ತಿಗಳ ವಿಚಾರವನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಆಕಾನಾಗಿರಬಹುದು, ಅನೇಕ ಜನರನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯೂದಾಸ್ ಇಸ್ಕಾರಿಯೋತ್ ಆಗಿರಬಹುದು, ಇನ್ನೂ ಅನೇಕ ಜನರನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇವರೆಲ್ಲರೂ ಸಹ ದೇವರ ಮಾರ್ಗವನ್ನು ಬಿಟ್ಟು ಹೋದ ನಿಮಿತ್ತವಾಗಿ ಅವರಿಗೆ ನಾಶನ ಬಂತು. ಪ್ರಿಯ ಕೇಳುಗರೆ, ಹಾಗಾಗಿ ಯುಗದ ಅಂತ್ಯಕ್ಕೆ ಬಂದಿರತಕ್ಕಂಥ ನಮಗೆ ಬುದ್ಧಿವಾದವನ್ನು ತಿಳಿಸುವಂತಹ ಪುಸ್ತಕ ಈ ಸತ್ಯವೇದವಾಗಿದೆ. ಹೇಗೆ ನಡೀಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಕ್ಕಂತಹ ಪುಸ್ತಕ ಈ ಸತ್ಯವೇದವಾಗಿದೆ. ಹಾಗಾಗಿ ಈ ಸತ್ಯವೇದವನ್ನು ನಾವು ನಂಬಬಹುದಾಗಿದೆ. ಪ್ರಿಯ ಕೇಳುಗರೆ, ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಅನುಭವಗಳನ್ನು ಯಾಕೆ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ, ಆತನ ಜೀವನದ ವಿಚಾರವನ್ನು ಯಾಕೆ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ಯೋಹಾನನು ಬರೆದ ಸುವಾರ್ತೆ 20:31 ವಚನವನ್ನು ಓದಬೇಕಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನು ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ. ಯಾಕೆ? ಯಾಕೆಂದರೆ ಪ್ರಿಯ ಕೇಳುಗರೆ, ಆತನನ್ನು ನಂಬಿ ಆತನ ಮೂಲಕವಾಗಿ ನಮಗೆ ನಿತ್ಯ ಜೀವ ಇದೆ ಎಂಬುದನ್ನು ಅರಿತುಕೊಳ್ಳುವುದಕ್ಕೋಸ್ಕರ. ಯಾಕೆಂದರೆ ಈ ಲೋಕದಲ್ಲಿ ನಾವು ಮರಣವನ್ನು ಹೊಂದತಕ್ಕಂಥವರಾಗಿದ್ದೇವೆ. ಮರಣದ ನಂತರ ನಮಗೆ ಪುನರುತ್ಥಾನ ಇದೆ, ನಿತ್ಯ ಜೀವ ಇದೆ ಅಂತಕ್ಕಂತಹ ಒಂದು ಅದ್ಭುತವಾದಂತಹ ಸಂದೇಶವನ್ನು ಈ ಒಂದು ಸತ್ಯವೇದ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಬೇರೆ ಯಾವ ಧರ್ಮವೂ ಸಹ ಈ ರೀತಿಯಾದಂತಹ ಒಂದು ವಿಚಾರವನ್ನು ತಿಳಿಸುವುದಿಲ್ಲ ಪ್ರಿಯ ಕೇಳುಗರೆ. ಆದರೆ ಸತ್ಯವೇದ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ, ಮರಣದ ನಂತರ ಸಹ ಜೀವ ಇದೆ, ಅದು ನಿತ್ಯ ಜೀವ, ಎಂದೆಂದಿಗೂ ನಾವು ಆತನಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ ಎನ್ನುವಂತಹ ಅದ್ಭುತವಾದಂತಹ ಸತ್ಯವನ್ನು ತಿಳಿಸಿಕೊಡುವಂತಹ ಪುಸ್ತಕವೇ ಈ ಸತ್ಯವೇದವಾಗಿದೆ. ಹಾಗಾಗಿ ನಾವು ಈ ಸತ್ಯವೇದದ ಮೇಲೆ ಭರವಸೆ ಇಡಬಹುದು. ಪ್ರಿಯ ಕೇಳುಗರೆ, ಒಬ್ಬ ವ್ಯಕ್ತಿ ಈ ಸತ್ಯವೇದವನ್ನು ಓದುವುದಾದರೆ 2 ತಿಮೋತಿ 3:15 ತಿಳಿಸ್ತಕ್ಕಂಥದ್ದಾಗಿದೆ, ಚಿಕ್ಕಂದಿನಿಂದಲೂ ನನಗೆ ಪರಿಶುದ್ಧ ಗ್ರಂಥಗಳ ವಿಚಾರವಾಗಿ ಪರಿಚಯವಾಯಿತು. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ಪ್ರಿಯ ಕೇಳುಗರೆ, ಯಾಕೆ ಸತ್ಯವೇದದ ಮೇಲೆ ಭರವಸೆ ಇಡಬೇಕು, ಈ ಸತ್ಯವೇದವನ್ನು ಓದಬೇಕು ಅಂದರೆ, ಇದು ರಕ್ಷಣೆ ಜ್ಞಾನವನ್ನು ನಮಗೆ ಕೊಡ್ತಕ್ಕಂಥದ್ದಾಗಿದೆ. ಯಾರೆಲ್ಲ ಹಿಂದೂ ಈ ಸತ್ಯವೇದ ದೇವರಿಂದ ಬರೆಸಲ್ಪಟ್ಟಂಥ ಪುಸ್ತಕ ಎಂಬುದಾಗಿ ನಂಬಿ ಅದರ ಮೇಲೆ ಭರವಸೆ ಇಟ್ಟು ಓದ್ತಕ್ಕಂಥವರಾಗಿದ್ದಾರೋ ಅವರ ಜೀವಿತದಲ್ಲಿ ಅಗಾಧವಾದಂಥ ಜ್ಞಾನವನ್ನು ಪಡೆದುಕೊಳ್ತಕ್ಕಂಥವರಾಗಿದ್ದಾರೆ. ಅದು ರಕ್ಷಣೆಯ ಜ್ಞಾನವಾಗಿರ್ತಕ್ಕಂಥದ್ದಾಗಿದೆ, ಅದು ನಿತ್ಯ ಜೀವಕ್ಕೆ ನಡೆಸ್ತಕ್ಕಂಥ ಜ್ಞಾನವಾಗಿರ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಮಾತ್ರವಲ್ಲದೆ ಯಾವ ಒಬ್ಬ ವ್ಯಕ್ತಿ ಈ ಸತ್ಯವೇದವನ್ನು ಓದ್ತಕ್ಕಂಥವನಾಗಿದ್ದಾನೋ ಅವನಿಗೆ ಸಿಗ್ತಕ್ಕಂತಹ ಪ್ರಯೋಜನಗಳೇನೆಂದರೆ 2 ತಿಮೋತಿ 3:16 ವಚನಗಳನ್ನು ಓದುವುದಾದರೆ, ದೈವ ಪ್ರೇರಿತವಾದಂಥ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪ್ರಾವೀಣನಾಗಿ ಸಕಲ ಸತ್ಕಾರಕ್ಕೆ ಸನ್ನದ್ಧನಾಗುವನು. ಪ್ರಿಯ ಕೇಳುಗರೆ, ದೇವರ ವಾಕ್ಯ ಏನು ಮಾಡ್ತಕ್ಕಂಥದ್ದಾಗಿದೆ ಅಂದರೆ, ಒಬ್ಬ ವ್ಯಕ್ತಿಯನ್ನು ಒಳ್ಳೆಯ ವ್ಯಕ್ತಿಯನ್ನಾಗಿ ರೂಪಿಸುವುದರ ಮೂಲಕವಾಗಿ ಆ ಮನುಷ್ಯನು ದೇವರ ಮನುಷ್ಯನಾಗಿ ಪ್ರಾವೀಣನಾಗಿ ಸಕಲ ಸತ್ಕಾರಕ್ಕೆ ಸನ್ನಿಧನಾಗ್ತಕ್ಕಂಥವನಾಗಿದ್ದಾನೆ. ಪ್ರಾಪಂಚಿಕ ಆಸೆಯನ್ನು ಬಿಡ್ತಕ್ಕಂಥವನಾಗಿದ್ದಾನೆ. ದೇವರ ಮುಂದೆ ಆತನು ಯೋಗ್ಯವಾಗಿ ನಡೆದುಕೊಳ್ಳುವಂತೆ ಮಾರ್ಪಡಿಸುವಂತಹ ಪುಸ್ತಕ ಇದಾಗಿದೆ. ಅದಕ್ಕೋಸ್ಕರವೇ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಪೊಸ್ತಲ ಕೃತ್ಯಗಳು 17:11 ವಚನವನ್ನು ಓದುವುದಾದರೆ, ಅಲ್ಲಿ ಬರೆಯೋ ಕ್ರೈಸ್ತರು ದಸಲೋನಿಕದವರಿಗಿಂತ ಸದ್ಗುಣಿಗಳಾಗಿದ್ದು ಪ್ರತಿನಿತ್ಯವೂ ದೇವರ ವಾಕ್ಯವನ್ನು ಓದುವಂಥವರಾಗಿದ್ದರು. ಹೇಗೆ ಅವರು ಸದ್ಗುಣಿಗಳಾದರು ಪ್ರಿಯ ಕೇಳುಗರೆ? ಹೇಗೆ ಅಂದರೆ, ಅವರು ಹೇಳ್ತಕ್ಕಂತಹ ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಅದರ ಮೇಲೆ ಭರವಸೆ ಇಟ್ಟು ಅದನ್ನು ಓದುವಂಥವರಾದರು, ಸದ್ಗುಣಿಗಳಾದರು. ಹಾಗಾಗಿ ಪ್ರಿಯ ಕೇಳುಗರೆ, ನೀವು ದೇವರ ವಾಕ್ಯದ ಮೇಲೆ ಭರವಸೆವಿಟ್ಟು ಇದು ನಿಜವಾಗಿಯೂ ಪರಿಶುದ್ಧಾತ್ಮನಿಂದ ಬರೆಸಲ್ಪಟ್ಟಂಥ ಪುಸ್ತಕ ಎಂಬುದಾಗಿ ಓದುವುದಾದರೆ, ನಾವು ಸಹ ಸದ್ಗುಣಿಗಳಾಗಿ ದೇವ ಮನುಷ್ಯರು ಪ್ರಾವೀಣನಾಗಿ ಸಕಲ ಸತ್ಕಾರಕ್ಕೆ ಸನ್ನದ್ಧನಾಗುವಂತೆ ಮಾಡ್ತಕ್ಕಂಥದ್ದಾಗಿದೆ. ಆ ರೀತಿಯಾಗಿ ನಾವು ಮಾರ್ಪಡಬೇಕೆಂದರೆ ಈ ಸತ್ಯವೇದ ದೇವರಿಂದ ಬರೆಸಲ್ಪಟ್ಟಂತಹ ಪುಸ್ತಕ ಎಂಬುದಾಗಿ ನಾವು ಭರವಸೆ ಇಟ್ಟು ಓದಬೇಕಾಗಿದೆ. ಆ ಕಾರ್ಯವನ್ನು ನಾವು ಇವತ್ತಿನ ದಿನದಲ್ಲಿ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ನಿನ್ನ ಕೃಪೆಯಿಂದ ಸತ್ಯವೇದ ನಿಜವಾಗಿಯೂ ಸಹ ಭರವಸೆ ಇಟ್ಟು ಓದಬೇಕಾದಂತಹ ಒಂದು ಪುಸ್ತಕವಾಗಿದೆ. ಇದರಲ್ಲಿ ಅನೇಕ ವಿಚಾರಗಳು ಪರಿಶುದ್ಧ ಆತ್ಮಭರಿತರಾಗಿ ತಿಳಿಸಲ್ಪಟ್ಟಿರ್ತಕ್ಕಂತಹ ವಿಚಾರಗಳಾಗಿದೆ. ನಮ್ಮನ್ನು ಸದ್ಗುಣಿಗಳಾಗಿ ಮಾಡ್ತಕ್ಕಂಥ ಒಂದು ಪುಸ್ತಕವಾಗಿದೆ. ಹಾಗಾಗಿ ಇವತ್ತಿನಿಂದ ನಾನು ಈ ಸತ್ಯವೇದವನ್ನು ಓದಬೇಕು, ಇದರಲ್ಲಿರ್ತಕ್ಕಂಥ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ನಾನು ರಕ್ಷಣೆ ಜ್ಞಾನವನ್ನು ಹೊಂದಿಕೊಂಡು ಸಕಲ ಸತ್ಕಾರ್ಯಗಳಿಗೂ ಸನ್ನದ್ಧನಾಗಬೇಕೆಂಬುದಾಗಿ ಯಾರೆಲ್ಲ ನಿನ್ನ ಮಕ್ಕಳು ಇವತ್ತಿನಿಂದ ತೀರ್ಮಾನಿಸ್ತಕ್ಕಂಥವರಾಗಿದ್ದಾರೋ ಅವರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ನಿನಗೆ ಹೃದಯವನ್ನು ಒಪ್ಪಿಸಿಕೊಟ್ಟು ಪರಿಶುದ್ಧಾತ್ಮ ಭರಿತರಾಗಿ ಓದಿ ಅರ್ಥ ಮಾಡಿಕೊಂಡು ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗಲು ರಕ್ಷಣೆ ಜ್ಞಾನವನ್ನು ಕೊಡಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ. ಆಮೆ.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ .org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.